ಹೇಗಿದ್ದೀರಾ? ನಿಮಗೆಲ್ಲ ನನ್ನ ಪಾಡ್ಕಾಸ್ಟ್ ಮತ್ತು ಚಾನಲ್ಗೆ ಸುಸ್ವಾಗತ. ಈ ದಿನ ನಾನು ಒಂದು ಕತೆ ಓದಿ ಹೇಳ್ತೀನಿ. ಅದನ್ನು ಬರೆದಿದ್ದಾರಲ್ಲ ಅವರು, ಅವರ ಎಕ್ಸ್ಪೀರಿಯನ್ಸ್ನ ಅದನ್ನು ಹೇಳಿದ್ದಾರೆ. ಹೇಗಿತ್ತು ಅವರು ಚಿಕ್ಕಂದಲ್ಲಿ, ಅವರು ಸ್ಕೂಲ್ಗೆ ಹೋಗುವಾಗ, ಶಾಲೆಗೆ ಹೋಗುವಾಗ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ನಾನು ಓದಿ ಹೇಳ್ತೀನಿ, ಆಯಿತಾ? ಈ ಕತೆ ಹೆಸರು ಉಲ್ಟಾ ಅಂಗಿ. ನನಗೆ ಗೊತ್ತಿರಲಿಲ್ಲ ರಾತ್ರಿ ಒಂದೇ ನಿದ್ದೆಗೆ ಬೆಳಗಾಗುತ್ತಿತ್ತು. ಏಳು ಏಳು, ಇನ್ನೂ ಮಲಗಿದ್ದೀಯಲ್ಲ, ಬೇಗ ತಿಂಡಿ ತಿಂದು ಶಾಲೆಗೆ ಹೋಗು, ರಾತ್ರಿ ಬಹಳ ಮಳೆ ಆಯಿತು ಎಂದು ಅಬ್ಬೆ ಹೇಳುತ್ತಾ ಚೊಯ್ ಎಂದು ದೋಸೆ ಸದ್ದು ಮಾಡಿದ್ದು ಕೇಳಿ ಚಾದರವನ್ನು ಕಾಲಿನಿಂದ ತಳ್ಳಿ ಮೇಲೆದ್ದೆ. ಹಾಸಿಗೆ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಮಡಚಿ ಇಡಬೇಕೆಂದು ಮನಸ್ಸಿದ್ದರೂ ದೋಸೆ ತಿನ್ನಲು ಹೋಗಬೇಕೆಂಬ ಗಡಿಬಿಡಿಯಲ್ಲಿ ಅದನ್ನು ಮಸಾಲೆ ದೋಸೆ ಸುತ್ತಿದ ಹಾಗೆ ಸುತ್ತಿ ಗೋಡೆಯ ಬದಿಗೆ ಒತ್ತಿ ಬಚ್ಚಲು ಮನೆಗೆ ಓಡಿದೆ. ಐದೇ ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸಿ ಅಬ್ಬೆ ಹಾಕಿಟ್ಟಿದ್ದ ಬಾಳೆ ಎಲೆಯ ಮುಂದೆ ಬಂದು ಕುಳಿತೆ. ಇಷ್ಟು ಬೇಗ ಮುಖ ತೊಳೆದು ಆಯ್ತಾ? ಮುಖಕ್ಕೆ ನೀರಾದರೂ ಹಾಕಿದ್ದೀಯಾ ಎನ್ನುತ್ತಾ ದೇವರಿಗಾದರೂ ಕೈ ಮುಗಿದು ಬಾರೋ ಎಂದು ನನ್ನ ದೋಸೆ ತಿನ್ನುವ ಗಡಿಬಿಡಿಗೆ ತಡೆ ಹಾಕಿದಳು. ದೇವರು ಎಂದಾಗ ಏನೂ ಹೇಳುವಂತಿಲ್ಲ ಎಂದು ಪಟಕ್ಕನೆ ಎದ್ದು ಹೋಗಿ ಬಾಗಿಲಿನಿಂದಲೇ ಕೈ ಜೋಡಿಸಿ ತಿರುಗಿ ಬಂದೆ. ದೋಸೆ ತಿಂದಿದ್ದು, ಹಾಲು ಕುಡಿದಿದ್ದು ಎಲ್ಲ ಓಡುವ ಬಸ್ಸಿನ ಕಿಟಕಿಯಲ್ಲಿ ಕಾಣುವ ಮರಗಳಂತೆ ಕಳೆದು ಹೋದವು. ಆಗ ನಮ್ಮ ಶಾಲೆ ಬೆಳಿಗ್ಗೆ 8:30 ಪ್ರಾರಂಭ. ಮನೆಯಿಂದ ಶಾಲೆಗೆ ನಡೆದು ಹೋಗಲು 1/2 ಗಂಟೆ ಬೇಕು. ಆದರೆ ತೋಟ, ನೀರು, ಹಳ್ಳ, ಮರ, ಹಕ್ಕಿ ಎಲ್ಲ ಸರ್ವೆ ಮಾಡುತ್ತಾ ಹೋಗುವ ನಮಗೆ 1.5 ಗಂಟೆ ಬೇಕಾದರೂ ಆಶ್ಚರ್ಯ ಇಲ್ಲ. ಅಬ್ಬೆ ರಾತ್ರಿ ಬಹಳ ಮಳೆ ಆಯಿತು ಎಂದು ಹೇಳಿದ್ದೇ ನನ್ನ ಇಷ್ಟೆಲ್ಲ ಗಡಿಬಿಡಿಗೆ ಕಾರಣ. ಮಳೆ ಜೋರಾಗಿ ಆಗಿದೆ ಅಂದರೆ ಹಳ್ಳ ತುಂಬಿ ಹರಿಯುತ್ತದೆ, ತೋಟದ ಬದಿಯ ಕಾಲುವೆಗಳೆಲ್ಲ ತೊಳೆದಿಟ್ಟಂತೆ ಸ್ವಚ್ಛ ಆಗುತ್ತವೆ, ನಾವು ನಡೆಯುವ ದಾರಿಯಲ್ಲಿನ ಕಾಲುಪಾದ ಹೂತು ಹೋಗುವಂತಹ ರಾಡಿ ಮಣ್ಣೇ ಎಲ್ಲ ಕೊಚ್ಚಿ ಹೋಗಿ ನಡೆಯಲು ಖುಷಿಯಾಗುತ್ತದೆ. ದಾರಿಯುದ್ದಕ್ಕೂ ಸಿಗುವ ಗುಡ್ಡ ತೋಟಗಳಲ್ಲಿಯ ಮರಗಳಲ್ಲಿ ಇರುವ ಮಳೆಯ ನೀರು ಹನಿಗಳಾಗಿ ನಮ್ಮ ತಲೆಯ ಮೇಲೆ, ಮೂಗಿನ ಮೇಲೆ ಬಿದ್ದು ಸಿಡಿದಾಗ ಒಂದು ರೀತಿಯ ಮಜಾ ಅನಿಸುತ್ತದೆ. ನೆಲಕ್ಕೆ ಬಿದ್ದಿರುವ ದೊಡ್ಡ ಅಡಿಕೆ ಸೋಗೆಯ ಹಾಳೆಯ ಒಳಗೆ ಬಸವನ ಹುಳುವು ಹಳದಿ ಕಪ್ಪೆಯ ಕುಳಿತಿರುತ್ತದೆ. ಕಾಗೆಗಳು ಆಗಲೇ ಎದ್ದು ಬಾಳೆ ಮರದ ಎಲೆಗಳ ದಿಂಡಿನ ಮೇಲೆ ಕುಳಿತು ಬಡ ಬಡ ರೆಕ್ಕೆ ಬಡಿಯುತ್ತಾ ನೀರನ್ನೆಲ್ಲ ಚಿಮುಕಿಸಿ ಹಾರಿಸುತ್ತಾ ಇರುತ್ತವೆ. ಬಾಳೆಗೊನೆಯ ತುದಿಯಲ್ಲಿರುವ ಕುಂಡಿಗೆಯ ಮೂತಿಯಿಂದ ಒಂದೊಂದೇ ಹನಿ ನೀರು ಬೀಳುವುದನ್ನು ನೋಡುವುದೇ ಚೆಂದ. ಇವೆಲ್ಲ ನೋಡಿದ್ದು ನಾನು ಶಾಲೆಗೆ ಹೋಗುವ ದಾರಿಯಲ್ಲಿಯೇ. ನಾನು ಆಚೆ ಮನೆಯ ಎಂಕಣ್ಣನನ್ನು ಕರೆದೆ. ಬಂದೇ ಬಂದೇ ಎಂದು ಅಂಗಿಯ ಗುಂಡಿ ಹಾಕಿಕೊಳ್ಳುತ್ತಲೇ ಚೀಲ ಹೆಗಲಿಗೆ ಏರಿಸಿಕೊಂಡು ಓಡಿ ಬಂದ. ಎಂಕಣ್ಣ ನನ್ನ ಕ್ಲಾಸ್ಮೇಟ್. ನಾನು ಎಂಕಣ್ಣನ ಅಂಗಿ ನೋಡಿದೆ, ಅದು ಉಲ್ಟಾ ಆಗಿತ್ತು. ಅವನಿಗೆ ಹೇಳಿದರೆ ತಡ ಮಾಡುತ್ತಾನೆಂದು ಹೇಳದೆಯೇ ಅವನ ಹೆಗಲ ಮೇಲೆ ಕೈ ಹಾಕಿ ಹೊರಟೆ. ಪಾತಕ್ಕನ ಮನೆಯ ತೋಟ ದಾಟಿ ಮುಂದೆ ಬಂದರೆ ಅಲ್ಲಿರುವ ಪುಟ್ಟ ಹಳ್ಳಕ್ಕೆ ಹಾಕಿದ ಸಂಕವೇನಾಪತ್ತೆ. ಹಳ್ಳ ಬಹಳ ಅಗಲ ಇಲ್ಲದಿದ್ದರೂ ಆಳ ಇತ್ತು. ಮಕ್ಕಳು ಈ ಹಳ್ಳಕ್ಕೆ ಬಿದ್ದರೆ ಅವರ ಮೂಳೆಯೂ ಸಿಗುವುದಿಲ್ಲ ಎನ್ನುವುದು ಹಿರಿಯರ ಮಾತು. ನಮಗೆ ಅದೆಲ್ಲ ಗೊತ್ತಿಲ್ಲ. ನಾವು ಈ ಹಳ್ಳದಲ್ಲೂ ಸಂಕದಲ್ಲೂ ಸಾಕಷ್ಟು ಸಾರಿ ಸರ್ಕಸ್ ಮಾಡಿದ್ದೇವೆ. ಎಷ್ಟೋ ಸಾರಿ ಸಂಕವಿದ್ದಾಗಲೂ ನಮ್ಮ ದಾರಿಯಿಂದ ಸ್ವಲ್ಪ ಕೆಳಗೆ ಹೋದರೆ ಇನ್ನಷ್ಟು ಕಿರಿದಾಗುವ ಹಳ್ಳದಲ್ಲಿ ಜಿಗಿದೇ ದಾಟಿದ್ದೇವೆ. ಅದೆಲ್ಲ ನಮ್ಮ ಖುಷಿಯ ಗಮ್ಮತ್ತು. ಇರಲಿ, ಈಗಲೂ ಹಾಗೆ ಮಾಡಬೇಕೆಂದು ಕೆಳಗೆ ಹೋದೆವು. ನಾವು ಜಿಗಿದು ದಾಟಬೇಕಾದ ಜಾಗದಲ್ಲಿ ನಮ್ಮ ಕಡೆಗೆ ದಟ್ಟ ಪೊದೆ ಇತ್ತು. ಆಚೆಯ ದಡದಲ್ಲಿ ಪೊದೆ ಇರಲಿಲ್ಲ, ಆದರೆ ಅಲ್ಲಿ ಕೆಸರು ಮಣ್ಣು ತುಂಬಿತ್ತು. ಬದಿಯಲ್ಲಿ ಕಾಲಿಟ್ಟು ಜಾರಿದರೆ ಹಳ್ಳದ ಆಳಕ್ಕೆ ಸರಿಯುವುದು ಗ್ಯಾರಂಟಿ. ಎಂಕಣ್ಣ ಪೊದೆಯನ್ನು ಸರಿಸಿ ಒಳಹೊಕ್ಕ. ಪೊದೆಗಳಲ್ಲಿ ಎಲೆಗಳ ತುಂಬ ಇದ್ದ ನೀರು ಅವನಿಗೆ ಸ್ನಾನ ಮಾಡಿಸಿತು. ಅವನು ಈ ದಡದಿಂದ ಆ ದಡಕ್ಕೆ ಚಂಗನೆ ಜಿಗಿದು ತಿರುಗಿ ನಿಂತ. ಈಗ ನನ್ನ ಪಾಳಿ. ನಾನು ಜಿಗಿದೆ, ಆದರೆ ನನ್ನ ಕಾಲು ಸ್ವಲ್ಪ ಬದಿಯಲ್ಲಿ ಬಿದ್ದಿದ್ದರಿಂದ ಜಾರಿದೆ. ತಕ್ಷಣ ಎಂಕಣ್ಣ ನನ್ನ ಕೈ ಹಿಡಿದು ಎಳೆದ. ಆಗ ನಾನು ಮುಖ ಮೇಲೆ ಮಾಡಿ ಎದ್ದೆ. ಆಗಲೇ ಕಂಡಿದ್ದು ಕಾಡು ಪಾರಿವಾಳ. ಹೌದು, ಅಲ್ಲಿಯೇ ಪಕ್ಕದಲ್ಲಿರುವ ಪುಟ್ಟ ಮರವೊಂದಕ್ಕೆ ಬಳ್ಳಿ ಬಲೆ ಬಲೆಯಾಗಿ ಹಬ್ಬಿಕೊಂಡಿತ್ತು. ರಾತ್ರಿ ಬಂದ ಗಾಳಿ ಮಳೆಗೆ ಒಂದು ಕೊಂಬೆ ಮುರಿದಿತ್ತು ಅಂತ ಕಾಣುತ್ತದೆ. ಪಾರಿವಾಳದ ಕಾಲಿಗೆ ಬಳ್ಳಿ ಹೇಗೋ ಉರುಳಾಗಿ ಸುತ್ತಿ ಕಟ್ಟಿ ಹಾಕಿತ್ತು. ಅದು ಬಡಬಡ ರೆಕ್ಕೆ ಬಡಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ನಾವು ನಿಂತು ನೋಡುತ್ತಲೇ ಇದ್ದೆವು. ಪಕ್ಕದ ಮರದ ಮೇಲೆ ಇದ್ದ ಕಾಗೆಗಳು ತಮಗೆ ಆಹಾರ ಸಿಗುತ್ತದೆ ಎಂದು ತಮ್ಮ ಸಂಗಾತಿಗಳನ್ನು ಕಾ ಕಾ ಎಂದು ಕೂಗಿ ಕರೆಯಲು ತೊಡಗಿದವು. ಎಂಕಣ್ಣ ಅದನ್ನೇ ನೋಡುತ್ತಾ ನಿಧಾನವಾಗಿ ಬ್ಯಾಗ್ ತೆಗೆದು ನನ್ನ ಕೈಗೆ ಕೊಟ್ಟ. ಮರ ಅಪ್ಪಿ ಹಿಡಿದು ಮೇಲೆ ಏರತೊಡಗಿದ. ಸರಸರನೆ ಮೇಲೆ ಏರಿದ ಎಂಕಣ್ಣ ಆ ಬಳ್ಳಿ ಹಿಡಿದು ಬಾಯಿಂದ ಕಚ್ಚಿ ತುಂಡಾಗಿಸಿದ. ಈಗ ಒಂದು ಕೈಯಲ್ಲಿ ಒಂದು ಕೊಂಬೆ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಬಳ್ಳಿ ಬಿಡಿಸುತ್ತಿದ್ದರೆ ಪಾರಿವಾಳ ಹೆದರಿ ಮುದುಡಿ ಕೊಂಬೆಗಳ ಸಂದಿಯಲ್ಲಿ ಕುಳಿತಿತ್ತು. ಎಂಕಣ್ಣ ಬಳ್ಳಿ ಬಿಡಿಸಿ ಎಳೆದಾಗ ಪಾರಿವಾಳ ಬಡಬಡ ರೆಕ್ಕೆ ಬಡಿಯುತ್ತಾ ಹಾರಿ ಹೋಯಿತು. ನಾನು ಖುಷಿಯಿಂದ ಹೋ ಎಂದು ಕೂಗಿದೆ. ಅಷ್ಟರಲ್ಲಿ ಎಂಕಣ್ಣ ಮರದಿಂದ ಇಳಿದು ಕೆಳಗೆ ಬಂದಿದ್ದ. ಅವನ ಹೊಟ್ಟೆಯ ಭಾಗದಲ್ಲಿ ಮರಕ್ಕಿದ್ದ ಹಾವಸೆಯ ಹಸಿರು ಬಣ್ಣ ಮೆತ್ತಿಕೊಂಡು ರಾಡಿಯಾಗಿತ್ತು. ಅದನ್ನೇ ನೋಡುತ್ತಾ ನಾನು ಹೇಗೆ ಶಾಲೆಗೆ ಬರಲಿ ಎಂದ ಎಂಕಣ್ಣ. ಅಂಗಿ ತುಂಬಾ ರಾಡಿಯಾಗಿದೆ ಅಂತ ನನಗೂ ಅನಿಸಿತು. ಈಗ ನೆನಪಾಯಿತು, ಎಂಕಣ್ಣ ನೀನು ಅಂಗಿ ಉಲ್ಟಾ ಹಾಕಿಕೊಂಡಿದ್ದೀಯಾ? ನನಗೆ ಆಗಲೇ ಗೊತ್ತಾಗಿತ್ತು, ಈಗ ಸರಿಪಡಿಸಿ ಹಾಕಿಕೋ, ಬಣ್ಣ ಯಾರಿಗೂ ಕಾಣುವುದಿಲ್ಲ ಅಂತ ಹೇಳಿದೆ. ಎಂಕಣ್ಣ ಖುಷಿಯಾದ. ಈ ಕತೆ ಬರೆದವರ ಹೆಸರು ತಮ್ಮಣ್ಣ ಬೀಗಾರ. ಹೇಗಿದೆ ಕತೆ? ಚೆನ್ನಾಗಿದೆ ಅಲ್ವಾ? ಸೊ ಹಳೆ ಇದರಲ್ಲಿ ಕೆಲವರು ಹೀಗೆ ಹಳ್ಳ ದಾಟ್ಕೊಂಡು ನೀರೆಲ್ಲ ದಾಟ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಿರೋದು ಆ ಇದನ್ನು ಬರೆದಿದ್ದಾರೆ ಇವರು. ಅವರು ಚಿಕ್ಕಂದಲ್ಲಿ ಸ್ಕೂಲ್ ಟೈಮಲ್ಲಿ ಹೇಗೆ ಹೋಗ್ತಾಯಿದ್ರು ಅನ್ನೋದು. ಸೊ ನಾವಂತೂ ಹಾಗೆ ಹೋಗಿಲ್ಲ. ನಿಮ್ಗೆ ಯಾರಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನಿಮ್ಗೆ ಏನಾದರೂ ಅನುಭವ ಆಗಿದೆಯಾ? ನೀವು ಸ್ಕೂಲ್ಗೆ ಹೋಗೋ ದಾರಿಲಿ ಇಲ್ಲ ಬಸ್ಸಲ್ಲಿ ಹೋದ್ರೂ ಕೂಡ ಆ ಕಡೆ ಈ ಕಡೆ ಮರಗಳು ಗಿಡಗಳು ಹಕ್ಕಿ ಪಕ್ಷಿಗಳು ಅವುಗಳು ಚಿಲಿಪಿಲಿ ಅದೆಲ್ಲ ಕೇಳಿಸ್ಕೊಂಡಿದ್ದೀರಾ? ಹಾಗಿದ್ರೆ ನನಗೆ ಖಂಡಿತ ಶೇರ್ ಮಾಡಿ ನನ್ನ ಜೊತೆಗೆ. ನನಗೆ ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ಓದಲಿಕ್ಕೆ. ನಿಮ್ಗೆ ಗೊತ್ತಿರೋ ಹಾಗೆ ನನ್ನದು ಫೇಸ್ಬುಕ್ ಪೇಜಲ್ಲಿ ಸ್ಟೋರಿ ಟೈಮ್ ವಿತ್ ನಳಿನಿ ಅಂತ ನನ್ನ ಫೇಸ್ಬುಕ್ ಪೇಜ್ ಇದೆ. ಅಲ್ಲಿ ಖಂಡಿತ ನಿಮ್ಮ ಕಮೆಂಟ್ಸ್ನ ಶೇರ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಅನುಭವನ ಶೇರ್ ಮಾಡಿ, ನನಗೆ ತುಂಬ ಖುಷಿಯಾಗುತ್ತೆ. ಮತ್ತೆ ನಾನು ನೋಡ್ತೀನಿ, ಇನ್ನೊಂದು ಕತೆ ತೊಗೊಂಡ್ಬಂದು ಓದ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ನನ್ನ ಕಡೆಯಿಂದ ಟಾಟಾ, ಬಾಯ್ ಬಾಯ್.